ಅಂತಕಾಲ. ಕೃಷ್ಣನು ದೇವೋತ್ತಮ ಪರಮ ಪುರುಷನು, ಎಲ್ಲ ದೇವತೆಗಳಿಗೆ ಆದಿಯೋ ಕೃಷ್ಣನು. ದೇವತೆಗಳಿಗೆ ಕೂಡ ಅಂತ್ಯ ಉಂಟು. ಪುಣ್ಯ ಕಾರ್ಯಗಳನ್ನು ತುಂಬ ತೀವ್ರವಾಗಿ ಆಚರಿಸಿದರೆ ನಾವು ಕೂಡ ಆ ದೇವತೆಗಳ ಸ್ಥಾನಗಳನ್ನು ಪಡೆಯಬಹುದು. ಈ ಭೌತಿಕ ಪ್ರಪಂಚದಲ್ಲಿ ಅತ್ಯುತ್ತಮವಾದ ಪರಿಪೂರ್ಣತೆಯನ್ನು ಹೊಂದಿರುವುದು ಬ್ರಹ್ಮದೇವನು. ಆ ಬ್ರಹ್ಮದೇವನ ಸ್ಥಾನವನ್ನು ಕೂಡ ನಾವು ಪಡೆಯಬಹುದು. ತುಂಬ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಆ ಬ್ರಹ್ಮದೇವನ ಸ್ಥಾನವನ್ನು ಕೂಡ ನಾವು ಪಡೆಯಬಹುದು. ಬ್ರಹ್ಮದೇವನ ಆಯು ತುಂಬ ಜಾಸ್ತಿಯಾಗಿರುತ್ತದೆ. ಬ್ರಹ್ಮದೇವನ ಲೋಕವು ಸತ್ಯಲೋಕವು, ಸತ್ಯಲೋಕದಲ್ಲಿ ಬ್ರಹ್ಮನು ವಾಸಿಸುವುದು. ಈ ಬ್ರಹ್ಮದೇವನು ಸೃಷ್ಟಿಯ ಕೆಲಸವನ್ನು ವಹಿಸಿದ್ದಾನೆ. ಈ ಭೌತಿಕ ಪ್ರಪಂಚದ ಸೃಷ್ಟಿಯ ಕೆಲಸಗಳನ್ನು ಮಾಡುತ್ತಾನೆ. ವಿಷ್ಣುವು ಒಂದು ಬಾರಿ ಉಸಿರನ್ನು ಎಳೆದರೆ ಎಷ್ಟೊಂದು ಬ್ರಹ್ಮಾಂಡಗಳು ಒಳಕ್ಕೆ ಹೋಗುತ್ತವೆ, ತನ್ನ ಒಳಕ್ಕೆ ಹೋಗುತ್ತವೆ. ಮತ್ತೆ ಆಚೆ ಉಸಿರಾಡಿದರೆ ಸಾಕು, ಎಷ್ಟೊಂದು ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತವೆ. ಒಂದೊಂದು ಬ್ರಹ್ಮಾಂಡಕ್ಕೂ ಒಬ್ಬೊಬ್ಬ ಬ್ರಹ್ಮದೇವನು ಬೇಕೇ ಬೇಕು. ಆಗ ಯಾವ ಜೀವಾತ್ಮಗಳು ಜಾಸ್ತಿ ಪುಣ್ಯ ಕಾರ್ಯಗಳನ್ನು ಮಾಡಿರುತ್ತವೋ ಅಂತಹ ಜೀವಾತ್ಮಗಳು ಬ್ರಹ್ಮದೇವನ ಪದವಿಯನ್ನು ಆ ಹೊಸ ಬ್ರಹ್ಮಾಂಡಗಳಲ್ಲಿ ಪಡೆಯುತ್ತವೆ. ಆದರೆ ಕೃಷ್ಣನು ಹೇಳುತ್ತಾನೆ, ಇಂತಹ ಭೌತಿಕ ಬ್ರಹ್ಮಾಂಡಗಳ ನಾಯಕನಾಗಲು ದೇವತೆಗಳಾಗಲು ಆಸೆ ಪಡಬೇಡಿ ಎಂದು ಹೇಳುತ್ತಾನೆ. ನೋಡಿ, ನಾವು ಕುಟುಂಬದ ಪಾಲಕನಾಗಲು ಇಚ್ಛಿಸುತ್ತೇವೆ, ಪದವಿ ಯಶಸ್ವಿಗಳನ್ನು ಪಡೆಯಲು ಇಚ್ಛಿಸುತ್ತೇವೆ. MLA ಮುಖ್ಯಮಂತ್ರಿ ಪದವಿ ನಮಗೆ ಸಿಗುತ್ತದೆ ಅಂದರೆ ಪ್ರಾಣವನ್ನೇ ಬಿಡುತ್ತೇವೆ. ಇನ್ನು ಪ್ರಧಾನಮಂತ್ರಿಯ ಪದವಿ ಅಂದರೆ ಏನನ್ನು ಬೇಕಾದರೂ ಮಾಡುತ್ತೇವೆ. ಯುವಗಳಿಗಿಂತ ಈ ಪದವಿಗಳಿಗಿಂತ ಇನ್ನೂ ಉನ್ನತವಾದ ಸ್ಥಾನಗಳಿವೆ ಎಂದು ನಮಗೆ ವಿಶ್ವಾಸವಿಲ್ಲ, ಗೊತ್ತಿಲ್ಲ. ಆದರೆ ಆ ಕಾಲದ ಜನರಿಗೆ ಗೊತ್ತಿತ್ತು. ಆದ್ದರಿಂದಲೇ ಕರ್ಮಕಾಂಡಗಳ ಪ್ರಕಾರ ಯಜ್ಞಾಚರಣೆಗಳನ್ನು ಮಾಡುತ್ತಿದ್ದರು. ಇಂದ್ರನ ಪದವಿಯನ್ನೇ ಪಡೆಯಲು ಎಷ್ಟೊಂದು ಮಂದಿ ಪ್ರಯತ್ನಿಸುತ್ತಿದ್ದರು. ಆದರೆ ಇಂದ್ರನು ಅವನ ಪದವಿಯನ್ನು ಕಾಪಾಡಿಕೊಳ್ಳಲು ಯಜ್ಞವನ್ನು ಕೆಡಿಸುತ್ತಿದ್ದನು. ಈಗ ಇಂತಹ ದೇವತೆಗಳ ಪದವಿಯನ್ನು ಕೂಡ ನಾವು ಪಡೆಯಬಹುದು. ಅಗ್ನಿ, ವಾಯು, ಮಳೆ, ನೀರನ್ನೆಲ್ಲ ನಾವು ನಿಯಂತ್ರಿಸಬಹುದು ಎಂದು ನಮಗೆ ಗೊತ್ತಾದರೆ ಸಾಕು, ಚೆನ್ನಾಗಿ ವಿಶ್ವಾಸ ಬಂದರೆ ಸಾಕು. ಅಂತಹ ಪದವಿಗಳನ್ನು ಪಡೆಯಲು ಕೂಡ ಏನನ್ನಾದರೂ ನಾವು ಮಾಡುತ್ತೇವೆ. ಬರೀ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಪದವಿ ಮಾತ್ರವಲ್ಲ, ಇಂತಹ ಪದವಿಗಳು ಕೂಡ ನಮಗೆ ಲಭ್ಯವಾಗುತ್ತದೆ, ನಾವು ಸಾಧಿಸಬಹುದು ಎಂದು ವಿಶ್ವಾಸ ಬಂದರೆ ಸಾಕು, ನಾವು ಕೂಡ ಏನನ್ನಾದರೂ ಮಾಡುತ್ತೇವೆ. ಇದು ವಾಸ್ತವತೆ. ನಮಗೆ ವಿಶ್ವಾಸವಿಲ್ಲ ಅಷ್ಟೇ, ದೃಢ ನಂಬಿಕೆ ಇಲ್ಲ. ಇಲ್ಲದಿದ್ದರೆ ಈ ಪದವಿಗಳು ಏನು ಲೆಕ್ಕ? ಈ ಭೌತಿಕ ಪ್ರಪಂಚದ ಪದವಿಗಳು ಏನು ಲೆಕ್ಕ? ಪ್ರಧಾನಮಂತ್ರಿಯ ಪದವಿ ಒಂದು ಲೆಕ್ಕವೇ? ಇಂದ್ರಲೋಕವನ್ನೇ ಬ್ರಹ್ಮಲೋಕವನ್ನೇ ಆಳುವಂತಹ ಮಾರ್ಗಗಳು ನಮಗೆ ಗೊತ್ತಾದರೆ ನಾವು ಖಂಡಿತವಾಗಿಯೂ ಬಿಡುವುದಿಲ್ಲ. ನಮಗೆ ದೃಢ ನಂಬಿಕೆ ಇಲ್ಲ, ಆದ್ದರಿಂದ ಪ್ರಯತ್ನಿಸುತ್ತಿಲ್ಲ ಅಷ್ಟೇ. ಆದರೆ ಅಸುರರು ಇಂದಿಗೂ ಸರಿ ಅವರ ಪದವಿಗಳನ್ನು, ದೇವತೆಗಳ ಪದವಿಗಳನ್ನು ಆಕ್ರಮಿಸಲು ಯೋಜನೆಗಳನ್ನು, ಯುದ್ಧಗಳನ್ನು ಮಾಡುತ್ತಲೇ ಇರುತ್ತಾರೆ, ಇಂದಿಗೂ ಸರಿ. ಆದರೆ ಕೃಷ್ಣನು ಇವುಗಳೆಲ್ಲ ನಮಗೆ ಬೇಡ ಎಂದು ಹೇಳುತ್ತಾನೆ. ಏಕೆಂದರೆ ಆ ಬ್ರಹ್ಮ ಭುವನ ಲೋಕಃ ಪುನರಾವರ್ತಿನೋರ್ಜುನ ಮಾಂ ಉಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲ ಲೋಕಗಳಲ್ಲೂ ದುಃಖದ ಆವಾಸಗಳೇ, ಕಷ್ಟಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಉಂಟಾಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವೇ ಇಲ್ಲ. ನೋಡಿ, ಇದು ಕೃಷ್ಣನು ಹೇಳುವ ಮಾತು. ಆದ್ದರಿಂದ ನಾವು ಆ ಕೃಷ್ಣನ ನಿವಾಸವನ್ನು ಹೋಗಿ ಸೇರಬೇಕು. ಕೃಷ್ಣನ ನಿವಾಸವನ್ನು ಹೋಗಿ ಸೇರಬೇಕಾದರೆ ಸಾಯುವ ಸಮಯದಲ್ಲಿ ನಾವು ಆ ಕೃಷ್ಣನನ್ನು ಸ್ಮರಿಸಿದರೆ ಸಾಕು, ಅಥವಾ ಕೃಷ್ಣನ ನಾಮವನ್ನು ಉಚ್ಚರಿಸಿದರೆ ಸಾಕು, ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ದರೆ ಸಾಕು, ಅವನ ಬಳಿ ಹೋಗಿ ಸೇರುತ್ತೇವೆ, ಕೃಷ್ಣನ ಲೋಕಕ್ಕೆ ಹೋಗುತ್ತೇವೆ. ಕೃಷ್ಣನೇ ಇದನ್ನು ದೃಢಪಡಿಸುತ್ತಾನೆ. ಎಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಂ ತಂ ಏವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಈ ಸಂದರ್ಭದಲ್ಲಿ ಒಂದು ಕತೆ ಇದೆ, ಚರಿತ್ರೆ ಇದೆ. ಮಹಾಭಕ್ತನಾದ 12 ಮಹಾಜನರಲ್ಲಿ ಒಬ್ಬನಾದ ವೈಷ್ಣವನು ಸ್ವಯಂಭುವ ಮನು. ಈ ಸ್ವಯಂಭುವ ಮನುವಿಗೆ 2 ಮಕ್ಕಳು, ಪ್ರಿಯವ್ರತ ಹಾಗೂ ಉತ್ತಾನಪಾದ. ಉತ್ತಾನಪಾದನ ಮಗನನ್ನು ನಿಮಗೆ ಜ್ಞಾಪಕವಿರಬೇಕು. ಉತ್ತಾನಪಾದನ ಮಗನು ಧ್ರುವ ಮಹಾರಾಜ. ಈ ಮಹಾಭಕ್ತನಾದ ಧ್ರುವ ಮಹಾರಾಜನ ಚರಿತ್ರೆಯನ್ನು ನಾವು ಹಿಂದಿನ ಉಪನ್ಯಾಸಗಳಲ್ಲಿ ಕಂಡೆವು. ಈಗ ಸ್ವಯಂಭುವ ಮನುವಿನ ಮತ್ತೊಬ್ಬನ ಮಗನು ಪ್ರಿಯವ್ರತನು ಮಹಾಭಕ್ತನು. ಈ ಪ್ರಿಯವ್ರತನು ಕೂಡ ತಂದೆಯ ಹಾಗೆಯೇ ಮಹಾಭಕ್ತನು, ಭಾಗವತೋತ್ತಮನು. ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟೊಂದು ಲೋಕಗಳಿವೆ, ಒಂದೊಂದು ಲೋಕಗಳಲ್ಲಿ ಎಷ್ಟೊಂದು ಗ್ರಹಗಳಿವೆ, ಪ್ಲಾನೆಟ್ಸ್. ಒಂದು ಗ್ರಹದಲ್ಲಿ ತುಂಬ ದೊಡ್ಡ ದೊಡ್ಡ ಪರ್ವತಗಳು ಇವೆ. ಇವುಗಳಲ್ಲಿ ಒಂದು ಗಂಧಮಾದನ ಎಂಬುವ ಬೆಟ್ಟ. ಈ ಬೆಟ್ಟದ ಮೇಲೆ ಪ್ರಿಯವ್ರತ ರಾಜನು ಆ ಕೃಷ್ಣನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದನು. ಪ್ರಿಯವ್ರತನ ಗುರುಗಳು ಶ್ರೀ ನಾರದ ಮುನಿಗಳು. ನಾರದ ಮುನಿಗಳು ಎಷ್ಟೊಂದು ಮಂದಿಗೆ ದೀಕ್ಷೆಯನ್ನು ಕೊಟ್ಟಿದ್ದಾರೆ. ಇವರ ಸಂಪ್ರದಾಯದಲ್ಲಿ ಬರುತ್ತಿರುವುದೇ ಇಸ್ಕಾನ್ ಸಂಸ್ಥೆ ಕೂಡ. ನಾರದ ಮುನಿಗಳ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದವರೇ ಶ್ರೀಲ ಪ್ರಭುಪಾದರು. ಈಗ ಈ ಪ್ರಿಯವ್ರತನು ನಾರದ ಮುನಿಗಳ ಆದೇಶದಂತೆ ಭಗವಂತನ ಭಕ್ತಿ ಸೇವೆಯಲ್ಲಿ ಈ ಗಂಧಮಾದನ ಪರ್ವತದಲ್ಲಿ ತೊಡಗಿದ್ದನು. ಯಾವಾಗಲೂ ಆ ಭಗವಂತನ ಲೀಲೆಗಳನ್ನೇ ಮಾತನಾಡುತ್ತಿದ್ದನು. ಈಗ ಸ್ವಯಂಭುವ ಮನುವು ತನ್ನ ಮಗನ ಬಳಿ ಬರುತ್ತಾನೆ. ಪ್ರಿಯವ್ರತನನ್ನು ಪ್ರಪಂಚವನ್ನು ಆಳುವಂತೆ ಬೇಡುತ್ತಾನೆ, ಹೇಳುತ್ತಾನೆ. ಆದರೆ ಎಲ್ಲವನ್ನು ಬಿಟ್ಟು ಭಗವಂತನ ಸೇವೆಯಲ್ಲಿ ಸದಾ ತೊಡಗಿದ ಪ್ರಿಯವ್ರತನು ಕ್ಷಮಿಸಿ ಆಗುವುದಿಲ್ಲ ಎಂದು ಹೇಳುತ್ತಾನೆ. ರಾಜ್ಯವನ್ನು ಸ್ವೀಕರಿಸಲು ಒಪ್ಪುವುದಿಲ್ಲ. ಆಗ ಭಗವಂತನ ನಾಭಿಯಿಂದ ಹುಟ್ಟಿದ ಬ್ರಹ್ಮದೇವನು, ಬ್ರಹ್ಮಾಂಡದ ವ್ಯವಹಾರಗಳಲ್ಲಿ ತೊಡಗಿರುವ ಬ್ರಹ್ಮದೇವನು ಈ ಪ್ರಿಯವ್ರತನ ಧ್ಯಾನ ಸ್ಥಳಕ್ಕೆ ಬರುತ್ತಾನೆ. ಅವನ ಸತ್ಯಲೋಕವನ್ನು ಬಿಟ್ಟು ಗಂಧಮಾದನ ಪರ್ವತಕ್ಕೆ ತನ್ನ ಸಹವಾಸಿಗಳೊಡನೆ ಬರುತ್ತಾನೆ. ಆಗ ಅವನು ತನ್ನ ಹಂಸ ಪಕ್ಷಿಯ ವಾಹನದಿಂದ ಇಳಿದಾಗ ಇತರ ಗ್ರಹವಾಸಿಗಳಾದ ಸಿದ್ಧರು, ಗಂಧರ್ವರು, ಸಾಧ್ಯರು, ಚಾರಣರು ಹಾಗೂ ಋಷಿ ದೇವತೆಗಳು ಬ್ರಹ್ಮದೇವನನ್ನು ಪೂಜಿಸುತ್ತಾರೆ. ತಮ್ಮ ತಮ್ಮ ವಾಹನಗಳಲ್ಲಿ ಅಲ್ಲಿಗೆ ಬಂದು ಆರಾಧಿಸುತ್ತಾರೆ ಬ್ರಹ್ಮದೇವನನ್ನು. ಅಲ್ಲಿ ನಾರದ ಮುನಿಗಳು, ಸ್ವಯಂಭುವಮನು ಹಾಗೂ ಪ್ರಿಯವ್ರತನು ಇದ್ದರು. ಬ್ರಹ್ಮದೇವನು ಅವರ ಬಳಿ ಬಂದನು. ಆಗ ತಕ್ಷಣವೇ ಆ 3 ಮಂದಿಯು ಬ್ರಹ್ಮದೇವನಿಗೆ ವಂದನೆಗಳನ್ನು, ನಮಸ್ಕಾರಗಳನ್ನು ಮಾಡಿದರು. ಬ್ರಹ್ಮದೇವನು ಹೇಳುತ್ತಾನೆ, ನಿಬೋಧ ತಾತೇದಂ ಮೃತಂ ಬ್ರವೀಮಿ, ಮಾಸೂಯಿತುಂ ದೇವ ಅರ್ಹಸ್ಯ ಪ್ರಮೇಯಂ, ವಯಂ ಭವಸ್ತೆ ತತ ಏಷ ಮಹರ್ಷಿರ್ ವಹಾಮ ಸರ್ವೇ ವಿವಶ ಯಸ್ಯ ದಿಷ್ಟಂ. ನನ್ನ ಪ್ರೀತಿಯ ಪ್ರಿಯವ್ರತನೇ, ನಾನು, ಶಿವನು, ನಿನ್ನ ತಂದೆಯು ಹಾಗೂ ನಾರದ ಮುನಿಗಳು ಆ ಭಗವಂತನ ಆಜ್ಞೆಯನ್ನು ಪಾಲಿಸಬೇಕು. ಯಾರೇ ಆಗಲಿ ಅವನ ಆಜ್ಞೆಯನ್ನು ತಿರಸ್ಕರಿಸಬಾರದು. ತಪಸ್ಸಿನ ಶಕ್ತಿಗಳನ್ನು ಮುಂದೆ ಇಟ್ಟುಕೊಂಡು, ವೇದಗಳ ನೆಪಗಳನ್ನಿಟ್ಟುಕೊಂಡು, ಯೋಗ ಶಕ್ತಿ, ಭುಜಶಕ್ತಿ ಹಾಗೂ ಬುದ್ಧಿಶಕ್ತಿಯಿಂದ ಭಗವಂತನ ಆಜ್ಞೆಯನ್ನು ಉಲ್ಲಂಘಿಸಬಾರದು. ನನ್ನಿಂದ ಹಿಡಿದು ಒಂದು ಚಿಕ್ಕ ಇರುವೆಯವರೆಗೆ ಆ ಭಗವಂತನ ಆಜ್ಞೆಗಳನ್ನು ಮೀರಬಾರದು. ಈ ರೀತಿಯಲ್ಲಿ ಉಪದೇಶಗಳನ್ನು ಮಾಡುತ್ತಾನೆ ಬ್ರಹ್ಮದೇವನು. ಭಗವಂತನ ಪರಿಶುದ್ಧ ಭಕ್ತನು ಯಾವ ಸ್ಥಾನದಲ್ಲಿ ಇದ್ದರೂ ಸರಿ, ಯಾವ ವರ್ಣಾಶ್ರಮದಲ್ಲಿದ್ದರೂ ಸರಿ, ಅವರು ತಮ್ಮ ಪರಿಶುದ್ಧ ಭಕ್ತರ ಸ್ಥಾನದಿಂದ ಪತನವನ್ನು ಹೊಂದುವುದಿಲ್ಲ ಎಂದು ಬ್ರಹ್ಮದೇವನು ಉಪದೇಶಿಸಿ ಪ್ರಪಂಚವನ್ನು ಆಳುವಂತೆ ಆದೇಶಗಳನ್ನು ನೀಡುತ್ತಾನೆ ಪ್ರಿಯವ್ರತನಿಗೆ. ನಂತರ ಮತ್ತೆ ಸತ್ಯಲೋಕಕ್ಕೆ ಹಿಂದಿರುಗುತ್ತಾನೆ. ಬ್ರಹ್ಮದೇವನ ಆದೇಶಗಳನ್ನು ಶಿರಸಾ ವಹಿಸಿ ರಾಜನಾಗುತ್ತಾನೆ ಮಹಾಭಾಗವತೋತ್ತಮನು ಪ್ರಿಯವ್ರತನು. ಸ್ವಯಂಭುವಿನ ಮನುವಿನ ಆಜ್ಞೆಯಂತೆ ಆಳುತ್ತಾನೆ ಪ್ರಿಯವ್ರತನು. ನಂತರ ಸ್ವಯಂಭುವ ಮನುವು ತನ್ನ ಸ್ಥಾನದಿಂದ ವಿಮುಕ್ತನಾಗುತ್ತಾನೆ. ಪ್ರಿಯವ್ರತನು ಸದಾ ಭಗವಂತನ ಚರಣ ಕಮಲಗಳನ್ನು ಸ್ಮರಿಸುತ್ತಾ ರಾಜ್ಯವನ್ನು ಚೆನ್ನಾಗಿ ಆಳುತ್ತಾನೆ. ಪ್ರಜಾಪತಿ ವಿಶ್ವಕರ್ಮನ ಮಗಳು ಬರ್ಹಿಷ್ಮತಿ, ಇವಳನ್ನು ಮದುವೆಯಾಗುತ್ತಾನೆ ಪ್ರಿಯವ್ರತನು. ಹತ್ತು ಮಕ್ಕಳು ಹುಟ್ಟುತ್ತಾರೆ ಪ್ರಿಯವ್ರತನಿಗೆ. ಅವರ ಹೆಸರುಗಳು ಆಗ್ನಿಧ್ರ, ಇದ್ಮಜಿಹ್ವ, ಯಜ್ಞಬಾಹು, ಮಹಾವೀರ, ಹಿರಣ್ಯರೇತ, ಘೃತಪೃಷ್ಠ, ಸವನ, ಮೇಧಾತಿಥಿ, ವೀತಿಹೋತ್ರ ಹಾಗೂ ಕವಿ. ಮತ್ತೆ ಕೊನೆಯದಾಗಿ ಒಬ್ಬಳು ಮಗಳು, ಅವಳ ಹೆಸರು ಊರ್ಜಸ್ವತಿ. ಹತ್ತು ಮಕ್ಕಳಲ್ಲಿ ಕವಿ, ಮಹಾವೀರ ಹಾಗೂ ಸವನ ಎಂಬುವ ಮೂರು ಮಕ್ಕಳು ಬ್ರಹ್ಮಚಾರಿಗಳಾಗಿ ಉಳಿದರು. ಆಧ್ಯಾತ್ಮಿಕ ಜ್ಞಾನಿಗಳಾದರು. ಉನ್ನತ ಪರಿಪೂರ್ಣತೆಯನ್ನು, ಪರಮಹಂಸ ಆಶ್ರಮವನ್ನು ಅರಿತವರಾದರು. ಭಗವಂತನ ಪಾದ ಪದ್ಮಗಳನ್ನು ಸದಾ ಸ್ಮರಿಸುವ ಮಹಾಸಾಧುಗಳಾದರು. ಈ ಪ್ರಿಯವ್ರತ ರಾಜನಿಗೆ ಎಷ್ಟು ಶಕ್ತಿ ಇತ್ತೆಂದರೆ ಅವನ ಒಂದು ಅದ್ಭುತ ಸಾಧನೆಯಿಂದ ನಮಗೆ ತಿಳಿಯುತ್ತದೆ. ಅವನ ಶಕ್ತಿಯು ನಮಗೆ ತಿಳಿಯುತ್ತದೆ. ಸೂರ್ಯನು ಉತ್ತರದಲ್ಲಿ ಇರಬೇಕಾದರೆ ದಕ್ಷಿಣದಲ್ಲಿ ಬೆಳಕಿರುವುದಿಲ್ಲ, ದಕ್ಷಿಣದಲ್ಲಿರಬೇಕಾದರೆ ಉತ್ತರವು ರಾತ್ರಿಯಾಗಿರುತ್ತದೆ. ತನ್ನ ರಾಜ್ಯಕ್ಕೆ ಕತ್ತಲು ಬರಲೇಬಾರದು ಎಂದು ಪ್ರಿಯವ್ರತ ರಾಜನು ತನ್ನ ತೇಜೋಮಯವಾದ ಮಹಾರಥವನ್ನು ಹತ್ತಿ ಸೂರ್ಯನು ಉತ್ತರದಲ್ಲಿದ್ದಾಗ ದಕ್ಷಿಣದಲ್ಲಿ ಬರುತ್ತಿದ್ದನು, ಸೂರ್ಯನು ದಕ್ಷಿಣಕ್ಕೆ ಬಂದಾಗ ಪ್ರಿಯವ್ರತ ರಾಜನು ಉತ್ತರ ದಿಕ್ಕಿನಲ್ಲಿ ಸುಮೇರು ಪರ್ವತವನ್ನು ಸುತ್ತುತ್ತಿದ್ದನು. ಭಗವಂತನ ಆರಾಧನೆಗಳಿಂದ, ಭಗವಂತನ ಭಕ್ತನಾದುದರಿಂದ ಪ್ರಿಯವ್ರತನಿಗೆ ಇಂತಹ ಕಾರ್ಯಗಳು ಸುಲಭವಾದದ್ದು. ನೋಡಿ, ಒಬ್ಬ ವೈಷ್ಣವನಿಗೆ ಎಷ್ಟು ಶಕ್ತಿ ಇರುತ್ತದೆ ಎಂದು ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ. ಸೂರ್ಯದೇವನು ವಿವಸ್ವಾನನು, ವಿವಸ್ವಾನನು ಒಬ್ಬ ಮಹಾವೈಷ್ಣವನು. ಅವನು ಕೂಡ ಕೃಷ್ಣನ ಪರಮ ಭಕ್ತನು ಹಾಗೂ ಭಗವದ್ಗೀತೆಯನ್ನು ನೇರವಾಗಿ ಕೃಷ್ಣನಿಂದ ಸ್ವೀಕರಿಸಿದವನು. ಆದ್ದರಿಂದ ಪ್ರಿಯವ್ರತನು ಖಂಡಿತವಾಗಿಯೂ ಪೈಪೋಟಿಯಿಂದ, ಅಂದರೆ ಕಾಂಪಿಟ್ ಮಾಡುವ ಉದ್ದೇಶದಿಂದ ಸುತ್ತುತ್ತಿರಲಿಲ್ಲ, ಸವಾಲಿನ ಭಾವದಿಂದ ಬೆಳಕನ್ನು ನೀಡಲಿಲ್ಲ. ಏಕೆಂದರೆ ಒಬ್ಬ ವೈಷ್ಣವನು ಎಂದಿಗೂ ಮತ್ತೊಬ್ಬ ವೈಷ್ಣವನ ಮೇಲೆ ಸವಾಲು ಹಾಕುವುದಿಲ್ಲ. ಇಲ್ಲಿ ಈ ರೀತಿಯಲ್ಲಿ ಸ್ಪಷ್ಟವಾಗಿ ಶ್ರೀಲ ಪ್ರಭುಪಾದರು ವಿವರಿಸಿದ್ದಾರೆ. ಪ್ರಿಯವ್ರತ ಮಹಾರಾಜನು ಸೂರ್ಯನ ಹಿಂದೆ ರಥವನ್ನು ಓಡಿಸಿಕೊಂಡು ಹೋಗಬೇಕಾದರೆ ತನ್ನ ರಥದ ಚಕ್ರಗಳು ಭೂಮಂಡಲವನ್ನು, ಭೂ ಎಂಬುವ ಲೋಕವನ್ನು, ಅಂದರೆ ನಮ್ಮ ಭೂಮಿ ಇರುವ ಮಂಡಲವನ್ನು ಏಳಾಗಿ ವಿಭಾಗಿಸಿತು. ಏಳು ದ್ವೀಪಗಳಾಯಿತು. ಏಳು ದ್ವೀಪಗಳ ಹೆಸರು ಜಂಬು, ಲಕ್ಷ, ಶಾಲ್ಮಲಿ, ಕುಶ, ಕ್ರೌಂಚ, ಶಾಖ ಹಾಗೂ ಪುಷ್ಕರ. ಮಹಾರಾಜ ಪ್ರಿಯವ್ರತನಿಗೆ ಹತ್ತು ಗಂಡು ಮಕ್ಕಳಿದ್ದರು. ಅವರಲ್ಲಿ ಮೂರು ಜನ ಬ್ರಹ್ಮಚಾರಿಯಾದರು, ಅಂದರೆ ಸತತವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದವರಾದರು. ಮತ್ತೆ ಇನ್ನು ಏಳು ಜನ ಉಳಿದಿದ್ದಾರೆ. ಈ ಏಳು ಮಂದಿ ಮಕ್ಕಳಿಗೆ ಏಳು ದ್ವೀಪಗಳನ್ನು ಒಂದೊಂದಾಗಿ ಹಂಚಿದನು. ನಂತರ ತನ್ನ ಮಗಳನ್ನು, ಊರ್ಜಸ್ವತಿಯನ್ನು ಶುಕ್ರಾಚಾರ್ಯರಿಗೆ ಕೊಟ್ಟು ಮದುವೆ ಮಾಡಿದನು. ಇವರಿಬ್ಬರಿಗೆ ಹುಟ್ಟಿದ್ದೇ ದೇವಯಾನಿ. ಈ ದೇವಯಾನಿ ಮಗನೇ ಯದು. ಈ ಪರಮ ಭಕ್ತನಾದ ಯದುವಂಶದಲ್ಲಿ ಅವತರಿಸಿದನು ನಮ್ಮ ಕೃಷ್ಣನು. ಪ್ರಿಯವ್ರತನು ತುಂಬಾ ವರ್ಷಗಳು ರಾಜ್ಯವನ್ನಾಳಿದ ನಂತರ ಎಲ್ಲವನ್ನು ತನ್ನ ಮಕ್ಕಳಿಗೆ ಹಂಚಿ ಎಲ್ಲವನ್ನು ತ್ಯಜಿಸಿ ಮತ್ತೆ ನಾರದ ಮುನಿಗಳ ಕೃಪೆಯಿಂದ ಭಕ್ತಿ ಮಾರ್ಗದಲ್ಲಿ ಸದಾ ತೊಡಗಿದನು. ಈ ಪ್ರಿಯವ್ರತನ ಮಗನು ಆಗ್ನಿಧ್ರನು ಜಂಬೂದ್ವೀಪವನ್ನು ಆಳುತ್ತಿದ್ದನು. ತನ್ನ ತಂದೆಯ ಹಾಗೆಯೇ ರಾಜ್ಯವನ್ನು ಚೆನ್ನಾಗಿ ಆಳುತ್ತಿದ್ದನು. ತನಗೆ ಒಂದು ಬಾರಿ ಮಗು ಬೇಕು ಎಂದು ತಪಸ್ಸನ್ನು ಆಚರಿಸಲು ನಿರ್ಧರಿಸಿದನು. ಮಂದರ ಪರ್ವತಕ್ಕೆ ಹೋದನು. ಬ್ರಹ್ಮದೇವನಿಗೆ ಇವನ ಉದ್ದೇಶವು ತಿಳಿಯಿತು. ಪೂರ್ವಚಿತ್ತಿ ಎಂಬುವ ಸ್ವರ್ಗಲೋಕದ ಸುಂದರವಾದ ಕನ್ಯೆಯನ್ನು ಆಗ್ನಿಧ್ರನ ಬಳಿಗೆ ಕಳುಹಿಸಿದನು. ಚೆನ್ನಾಗಿ ಅಲಂಕರಿಸಿಕೊಂಡು ಆಗ್ನಿಧ್ರನ ಬಳಿಗೆ ಬಂದಳು ಪೂರ್ವಚಿತ್ತಿ. ಆಗ ಆಕರ್ಷಿತನಾದನು ಆಗ್ನಿಧ್ರನು. ಅವಳು ಕೂಡ ಆಗ್ನಿಧ್ರನಿಗೆ ಆಕರ್ಷಿತಳಾದಳು. ಈಗ ಇವರಿಬ್ಬರಿಗೆ ಹುಟ್ಟಿದರು ಒಂಬತ್ತು ಮಕ್ಕಳು. ನಾಭಿ, ಕಿಂಪುರುಷ, ಹರಿವರ್ಷ, ಇಲಾವೃತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ ಹಾಗೂ ಕೇತುಮಾಲ. ನಂತರ ಪೂರ್ವಚಿತ್ತಿಯು ಹೊರಟು ಹೋದಳು. ಆಗ್ನಿಧ್ರನನ್ನು ಬಿಟ್ಟು ಅವಳ ಲೋಕಕ್ಕೆ ಹೊರಟು ಹೋದಳು. ಆದರೆ ಆಗ್ನಿಧ್ರನು ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸಿಕೊಳ್ಳಲು ಸಾಧ್ಯವಾಗದೆ ಸದಾ ಅವಳನ್ನೇ ಚಿಂತಿಸುತ್ತಿದ್ದನು. ಆ ಸ್ವರ್ಗದೋಕದಲ್ಲಿ ಇದ್ದ ಪೂರ್ವಚಿತ್ಯ ಮೇಲೆನೇ ಸ್ಮರಣೆ ಮಾಡುತ್ತಿದ್ದನು. ಈ ಕಾರಣದಿಂದ ಆಗ್ನಿದ್ರನು ಮರಣದ ನಂತರ ಅವಳಿದ್ದ ಲೋಕಕ್ಕೆ ಹೋಗಿ ಸೇರಿದನು. ಇದು ಆಗ್ನಿದ್ರನ ಚರಿತ್ರೆ. ಮೊದಲೇ ನಾವು ಕಂಡೆವು, ಕೃಷ್ಣನ ಹೇಳಿದನು, ಯಂ ವಾಪಿ ಸ್ಮರನ್ ಭಾವಂ ತ್ಯಜಂತ್ಯಂತೆ ಕಲೇವರಂ ತಂ ತಂ ಏವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಆದ್ದರಿಂದ ಮರಣದ ಸಮಯವು ಮನುಷ್ಯನಿಗೆ ನಿಜವಾದ ಪರೀಕ್ಷೆ. ಈ ಮರಣ ಎಂಬ ಪರೀಕ್ಷೆಯನ್ನು ಗೆಲ್ಲಲು ಉತ್ತೀರ್ಣನಾಗಲು ಸಿದ್ಧರಾಗಿರಬೇಕು ನಾವು. ಎಷ್ಟೊಂದು ಜನ ಹೇಳುತ್ತಾರೆ, ನಾನು ಈಗ ಸಿದ್ಧನಾಗುವುದಿಲ್ಲ, ಇನ್ನು ನನಗೆ ವಯಸ್ಸಿದೆ, ನಾನು ಮುದುಕನಾದ ಮೇಲೆ ಸಿದ್ಧನಾಗುತ್ತೇನೆ, ಭಕ್ತಿ ಮಾರ್ಗಕ್ಕೆ ಇಳಿಯುತ್ತೇನೆ, ಈಗ ಬಾಳನ್ನು ಎಂಜಾಯ್ ಮಾಡಬೇಕು. ಇದು ಈಗಿನ ಜನರ ಯೋಚನೆ. ಒಬ್ಬ ವಿದ್ಯಾರ್ಥಿಯು ಸ್ಟೂಡೆಂಟ್ ಎಕ್ಸಾಮಿನಲ್ಲಿ ಅಂತಿಮ ಪರೀಕ್ಷೆಯಲ್ಲಿ ಪಾಸಾಗಬೇಕೆಂದರೆ ಅಥವಾ ಉನ್ನತ ರೀತಿಯಲ್ಲಿ ಮಾರ್ಕ್ಸ್ಗಳನ್ನು ಪಡೆಯಬೇಕೆಂದರೆ ಮೊದಲಿನಿಂದಲೇ ಓದಬೇಕು. ಅಂತಿಮ ಸಮಯದಲ್ಲಿ ಬಂದು ನಾನು ಓದುತ್ತೇನೆ, ಚೆನ್ನಾಗಿ ಮಾರ್ಕ್ಸ್ಗಳನ್ನು ಪಡೆಯುತ್ತೇನೆ ಅಂದರೆ ಸಾಧ್ಯವಾಗುವುದಿಲ್ಲ. ಈ ರೀತಿಯಲ್ಲಿ ಸಾಧ್ಯವಾಗುವುದಾದರೆ ಏಕೆ ಇಡೀ ಒಂದು ವರ್ಷವು ಟೀಚರ್ಗಳು ವಿದ್ಯಾಭ್ಯಾಸವನ್ನು ನೀಡುತ್ತಾರೆ? ಅವರಿಗೆ ಕೆಲಸವಿಲ್ಲವೇ? ಅಂತಿಮದಲ್ಲಿ ಬಂದು ನಾನು ಓದುತ್ತೇನೆ, ಪಾಸಾಗುತ್ತೇನೆ ಅಂದರೆ ಸಾಧ್ಯವಿಲ್ಲ. ಇದು ಮೂರ್ಖತನ, ವಿದ್ಯಾರ್ಥಿಯ ಮೂರ್ಖತನ. ಈ ಮೂರ್ಖತನದಿಂದ ಖಂಡಿತವಾಗಿಯೂ ಫೇಲ್ ಆಗುತ್ತಾನೆ, ಪಾಸಾಗುವುದಿಲ್ಲ. ಇದೇ ರೀತಿಯಲ್ಲಿ ಬಾಳಿನ ಪ್ರಥಮದಿಂದ ಭಗವಂತನನ್ನು ಸ್ಮರಿಸದೇ ಇರುವ ವ್ಯಕ್ತಿಯು ಅಂತಿಮದಲ್ಲಿ ಹೇಗೆ ಅವನನ್ನು ಸ್ಮರಿಸುತ್ತಾನೆ? ಮನುಷ್ಯನ ನಿಜವಾದ ಪರೀಕ್ಷೆಯೋ ಏತಾವಾನ್ ಸಾಂಖ್ಯ ಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠಯ ಜನ್ಮಲಾಭ ಪರಃ ಪುಂಸಾಂ ಅಂತೇ ನಾರಾಯಣ ಸ್ಮೃತಿ. ಅಂತೇ ನಾರಾಯಣ ಸ್ಮೃತಿ, ಮನುಷ್ಯ ಜನ್ಮದ ಪರಿಪೂರ್ಣತೆಯು ಅವನು ಏನೇನು ಮಾಡುತ್ತಾನೋ ಅದರ ಫಲಿತಾಂಶವು ಒಂದೇ ಒಂದರಿಂದ ಗೊತ್ತಾಗುತ್ತದೆ. ಮರಣದ ಸಮಯದಲ್ಲಿ ಆ ಭಗವಂತನಾದ ನಾರಾಯಣನನ್ನು ಸ್ಮರಿಸುತ್ತಾನೋ ಇಲ್ಲವೋ ಎಂಬುದರ ಮೇಲೆ ಅವನ ಪರಿಪೂರ್ಣತೆಯು ಗೊತ್ತಾಗುತ್ತದೆ. ಯಾರಾದರೂ ಒಂದು ವ್ಯಾಪಾರವನ್ನು ಮಾಡಬಹುದು, ಚಿಲ್ಲರೆ ಅಂಗಡಿಯ ವ್ಯಾಪಾರವನ್ನು ಮಾಡುತ್ತಾನೆ, ಪ್ರಾವಿಷನ್ಸ್, ಎಷ್ಟೊಂದು ವಿಧವಿಧವಾದ ವಸ್ತುಗಳನ್ನು ಮಾರುತ್ತಾನೆ, ಅಂಗಡಿಯಲ್ಲಿ ಅನೇಕ ಪದಾರ್ಥಗಳನ್ನು ಮಾರುತ್ತಾನೆ. ಆದರೆ ಅಂತಿಮ ಗುರಿಯು ಲಾಭ. ಅವನಿಗೆ ಅಂಗಡಿಯಲ್ಲಿ ಲಾಭ ಬಂದರೇನೆ ಅವನ ಅಂಗಡಿಯ ಉದ್ದೇಶವು ಸಾರ್ಥಕವಾದಂತೆ. ಏನೇನೋ ಪದಾರ್ಥಗಳನ್ನು ಮಾರಾಟ ಮಾಡಲಿ, ಅವನ ತಲೆಯನ್ನು ಉಪಯೋಗಿಸಿ ಎಷ್ಟೊಂದು ವಸ್ತುಗಳನ್ನು ತಂದು ಮಾರಲಿ, ಆದರೆ ಅಂತಿಮವಾಗಿ ಅವನಿಗೆ ಲಾಭವು ಬಂದರೇನೆ ಉದ್ದೇಶವು ಸಾರ್ಥಕವಾದಂತೆ ಆಗುತ್ತದೆ. ಇದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿಯು ಏನೇನೋ ಕಾರ್ಯಗಳನ್ನು ಮಾಡುತ್ತಾನೆ ಇಡೀ ಜನ್ಮದಲ್ಲಿ, ಆದರೆ ಅವನು ಮಾಡುವ ಕಾರ್ಯಗಳು ಅಂತಿಮದಲ್ಲಿ ನಿಜವಾದ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುತ್ತಾನೆಯೇ? ಮನೆ, ಮಕ್ಕಳು, ಕುಟುಂಬ ಇವುಗಳೆಲ್ಲವನ್ನು ಜೋಪಾನವಾಗಿ ಮಾಡಿ ಮರಣಿಸಿದರೆ ಉದ್ಧಾರವಾದಂತೆ ಎಂದು ಭಾವಿಸುತ್ತಾರೆ. ಸೇವೆ ಸ್ವೀಕರಿಸಿದವನಿಗೆ ತೃಪ್ತಿ ಇಲ್ಲ, ಸೇವೆ ಮಾಡಿದವನಿಗೂ ಕೂಡ ತೃಪ್ತಿ ಇಲ್ಲ. ಆದರೂ ತಾತ್ಕಾಲಿಕವಾಗಿರುವುದರ ಮೇಲೆ ಪ್ರತಿಯೊಬ್ಬನು ತನ್ನ ಶಕ್ತಿ ಸಮಯಗಳನ್ನು ಹಾಕುತ್ತಾನೆ. ಆದರೆ ಇದು ಅಂತಿಮ ಪರೀಕ್ಷೆಗೆ ಯಾವ ರೀತಿಯಲ್ಲೂ ಸಹಾಯ ಮಾಡುವುದಿಲ್ಲ. ನಿಜವಾದ ಅಂತಿಮ ಪರೀಕ್ಷೆ ಮರಣದ ಸಮಯದಲ್ಲಿ ನಾರಾಯಣನನ್ನು ಸ್ಮರಿಸುವುದು, ಕೃಷ್ಣನ ಬಗ್ಗೆ ಯೋಚಿಸುವುದು. ಆಗ ಅವನ ಲೋಕಕ್ಕೆ ಅಥವಾ ಅವನು ಇರುವ ವಿಧ ವಿಧವಾದ ಅನೇಕ ಲೋಕಗಳಲ್ಲಿರುವ ಒಂದು ವೈಕುಂಠ ಲೋಕಕ್ಕೆ ಹೋಗಿ ಸೇರಬಹುದು. ಆಧ್ಯಾತ್ಮಿಕ ಗಗನದಲ್ಲಿ ಅನೇಕ ಲೋಕಗಳಿವೆ, ಅಲ್ಲಿ ಏನೂ ಇಲ್ಲ ಎಂದು ಭಾವಿಸಬಾರದು. ನಾವು ಅಲ್ಲಿ ನೋಡಲಿಲ್ಲ ಆದ್ದರಿಂದ ಅಲ್ಲಿ ಏನೂ ಇಲ್ಲ ಎಂದು ತಿಳಿಯುವುದು ತಪ್ಪು. ಹೇಗೆ ನಮ್ಮ ಜನರು ಚಂದ್ರಮಂಡಲದಲ್ಲಿ ಏನೂ ಇಲ್ಲ, ಅಲ್ಲಿ ಬರೀ ಮಣ್ಣೇ ಇರುವುದು ಎಂದು ತಪ್ಪಾಗಿ ಹೇಳಿದರೋ, ಅದೇ ರೀತಿಯಲ್ಲಿ ನಾವು ಆ ಭಗವಂತನ ಲೋಕದಲ್ಲಿ ಏನೂ ಇರುವುದಿಲ್ಲ, ಚಟುವಟಿಕೆಗಳು ಅಥವಾ ಯಾವ ಕಾರ್ಯಗಳು ಇರುವುದಿಲ್ಲ, ಎಂಜಾಯ್ಮೆಂಟ್ ಇರುವುದಿಲ್ಲ ಎಂದು ತಪ್ಪಾಗಿ ಭಾವಿಸಬಾರದು. ಚಂದ್ರಲೋಕವು ವೇದಗಳ ಪ್ರಕಾರ ಒಂದು ಸ್ವರ್ಗಲೋಕ. ಚಂದ್ರಲೋಕದ ಅಧಿಪತಿ ಸೋಮ, ಅಲ್ಲಿ ಕೂಡ ವಿಧ ವಿಧವಾದ ಮನೋರಂಜನೆಗಳುಂಟು, ಎಂಜಾಯ್ಮೆಂಟ್ಗಳುಂಟು, ವೆರೈಟೀಸ್ ಬಗೆಗಳು ಉಂಟು. ಇದೇ ರೀತಿಯಲ್ಲಿ ಭಗವಂತನ ಲೋಕದಲ್ಲಿ ಕೂಡ ವೆರೈಟೀಸ್ ಅಥವಾ ವೈವಿಧ್ಯತೆಗಳು ಉಂಟು. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ವೆರೈಟೀಸ್ ಆರ್ ದ ಮದರ್ ಆಫ್ ಎಂಜಾಯ್ಮೆಂಟ್, ಅಂದರೆ ವೈವಿಧ್ಯತೆಗಳು ಮನೋರಂಜನೆಗಳಿಗೆ ತಾಯಿಯ ಹಾಗೆ. ಆದ್ದರಿಂದಲೇ ಭಗವಂತನು ತನ್ನ ಇಡೀ ಸೃಷ್ಟಿಯನ್ನು ವೈವಿಧ್ಯತೆಗಳಿಂದ ತುಂಬಿಸಿಬಿಟ್ಟಿದ್ದಾನೆ. ಬಗೆ ಬಗೆಯಾದ ರೀತಿಯಲ್ಲಿ ಪ್ರತಿಯೊಂದನ್ನು ಸೃಷ್ಟಿಸಿದ್ದಾನೆ. ಈ ಭೌತಿಕ ಪ್ರಪಂಚದಲ್ಲಿ ಹೀಗೆ ಮಾಡಿರಬೇಕಾದರೆ ಭಗವಂತನು ಇನ್ನು ಆಧ್ಯಾತ್ಮಿಕ ಲೋಕಗಳಲ್ಲಿ ಮಾಡದೇ ಇರುತ್ತಾನೆಯೇ? ಇವುಗಳೆಲ್ಲವನ್ನು ನಮಗೆ ಶಾಸ್ತ್ರಗಳು ವಿವರಿಸಿದೆ. ಆದ್ದರಿಂದ ವೈಕುಂಠ ಲೋಕಗಳಲ್ಲಿ ಏನೂ ಇರುವುದಿಲ್ಲ, ಎಂಜಾಯ್ಮೆಂಟ್ ಇರುವುದಿಲ್ಲ, ಉಲ್ಲಾಸವೂ ಇರುವುದಿಲ್ಲ ಎಂದು ತಪ್ಪಾಗಿ ಭಾವಿಸಬಾರದು. ಆಚಾರ್ಯರು ನಮ್ಮನ್ನು ಈ ಭೌತಿಕ ಪ್ರಪಂಚದ ಸ್ವಲ್ಪ ಮಟ್ಟಿಗೆ ಸಿಗುವ ಸುಖಗಳನ್ನು ಏಕೆ ಬಿಡಲು ಹೇಳುತ್ತಿದ್ದಾರೆ? ಈ ಭೌತಿಕ ಪ್ರಪಂಚವು ನಿಜವಾದ ಸುಖಗಳನ್ನು ನೀಡುವುದೇ ಆದರೆ ಏಕೆ ಈ ಭೌತಿಕ ಪ್ರಪಂಚವನ್ನು ತ್ಯಜಿಸಲು ಹೇಳುತ್ತಿದ್ದಾರೆ? ನಮಗೆ ಉನ್ನತವಾದ ಶಾಶ್ವತವಾದ ಸುಖಗಳನ್ನು, ಸಂತೋಷವನ್ನು ನೀಡಲು ಹೇಳುತ್ತಿದ್ದಾರೆ ಅಷ್ಟೇ. ಇದು ಆ ಭಗವಂತನ ಪ್ರಪಂಚಕ್ಕೆ ಹೋದರೇನೆ ಸಾಧ್ಯವಾಗುತ್ತದೆ. ಆ ಭಗವಂತನ ಪ್ರಪಂಚಕ್ಕೆ ಹೋಗಬೇಕಾದರೆ ನಾವು ಅಂತ್ಯ ನಾರಾಯಣ ಸ್ಮೃತಿ ಎಂಬುವುದನ್ನು ಆಚರಿಸಬೇಕು. ಅಂತ್ಯದಲ್ಲಿ ಆ ಭಗವಂತನನ್ನು ಸ್ಮರಿಸಬೇಕು. ಸಾಯುವ ಸಮಯದಲ್ಲಿ ಭಗವಂತನನ್ನು ಸ್ಮರಿಸಲು ಸಾಧ್ಯವಾಗಬೇಕಾದರೆ ಮೊದಲಿನಿಂದ ನಾವು ಅವನ ಸ್ಮರಣೆಯನ್ನು ಅಭ್ಯಾಸ ಮಾಡಬೇಕು. ಅಂತಿಮದಲ್ಲಿ ಸ್ಮರಿಸುತ್ತೇನೆ, ವಿದ್ಯಾಭ್ಯಾಸ ಮಾಡುತ್ತೇನೆ ಎಂದು ಹೇಳಬಾರದು. ಇದು ಸರಿಯಲ್ಲ. ಒಬ್ಬ ವಿದ್ಯಾರ್ಥಿಗೆ ಅಂತಿಮ ಕಾಲ ಅಥವಾ ಪರೀಕ್ಷೆ ಬರುವ ಕಾಲವು ಗೊತ್ತಿರುತ್ತದೆ. ಆದರೆ ಅಂತ್ಯಕಾಲದಲ್ಲಿ ಕುಳಿತುಕೊಂಡು ಪಠನ ಮಾಡಿದರೆ ಚೆನ್ನಾಗಿ ಮಾರ್ಕ್ಸ್ಗಳನ್ನು ಪಡೆಯುವುದಿಲ್ಲ. ಅವನಿಗೆ ಅಂತಿಮ ಕಾಲ ಗೊತ್ತು, ಆದರೂ ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಚೆನ್ನಾಗಿ ಉತ್ತೀರ್ಣನಾಗುವುದಿಲ್ಲ. ಹೀಗಿರಬೇಕಾದರೆ ನಮಗೆ ಅಂತಿಮ ಕಾಲವೇ ಗೊತ್ತಿಲ್ಲ, ನಾವು ಹೇಗೆ ಅಂತಿಮದಲ್ಲಿ ಸಿದ್ಧರಾಗುತ್ತೇವೆ? ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಪರೀಕ್ಷಿತ್ ಮಹಾರಾಜನಿಗೆ ಮರಣವು 7 ದಿನಗಳಲ್ಲಿ ಬರುತ್ತದೆ ಎಂದು ಗೊತ್ತಾಗುತ್ತದೆ. ಆದರೆ ನಮಗೆ ಆ 7 ದಿನಗಳು ಕೂಡ ಇದೆಯೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಆದ್ದರಿಂದ ಭವಿಷ್ಯದಲ್ಲಿ ನಾನು ಸಿದ್ಧನಾಗುತ್ತೇನೆ, ಭಕ್ತನಾಗುತ್ತೇನೆ ಎಂದು ಯೋಚಿಸಲೇಬಾರದು. ನಮ್ಮ ಮರಣವು ಯಾವಾಗ ಬರುತ್ತದೆ ಎಂದು ನಮಗೆ ಖಂಡಿತವಾಗಿಯೂ ಗೊತ್ತಿಲ್ಲ. ಈಗ ನಾವು ಪ್ರಶ್ನಿಸಬಹುದು, ನನಗೆ ಆಗಲೇ ವಯಸ್ಸಾಯಿತು, ನಾನು ಮೊದಲಿನಿಂದ ಅಭ್ಯಾಸ ಮಾಡಲಿಲ್ಲ, ಇನ್ನು ನಾನು ಕೆಲವೇ ಕೆಲವು ದಿನಗಳು ಬದುಕಬಹುದು, ನನಗೆ ಈಗ ಮರಣವು ಬರುವುದಕ್ಕಿಂತ ಮುಂಚೆ ಸಿದ್ಧನಾಗಲು ಸಾಧ್ಯವೇ? ಭಕ್ತನಾಗಿ ಕೃಷ್ಣನ ಲೋಕಕ್ಕೆ ಹೋಗಿ ಸೇರಲು ಸಾಧ್ಯವೇ? ಈ ರೀತಿಯಲ್ಲಿ ಸಂದೇಹ ಬರಬಹುದು. ಇದಕ್ಕೆ ಉತ್ತರ, ಶ್ರೀಲ ಪ್ರಭುಪಾದರ ಆಶ್ರಯವನ್ನು ಇಂದಿನಿಂದಲೇ ಪಡೆದರೆ ಸಾಕು. ನಮಗೆ ಏನೇ ವಯಸ್ಸಾಗಿರಲಿ ಗುರುಗಳು ಅನುಗ್ರಹಿಸುತ್ತಾರೆ, ಅವರು ಹೇಳಿದ ನಿಯಮಗಳನ್ನು ಆಚರಿಸಿದರೆ ಸಾಕು, ಖಂಡಿತವಾಗಿಯೂ ನಾವು ಅಂತಿಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತೇವೆ. ಇಂದಿನಿಂದಲೇ ನಾವು ನಿರ್ಧರಿಸಬೇಕು. ನಾನು ಅಜ್ಞಾನದಲ್ಲಿ ಇನ್ನು ಮುಂದೆ ಭಕ್ತಿ ಸೇವೆಯನ್ನು ಮಾಡುತ್ತೇನೆ, ಇವತ್ತು ಬೇಡ ಎಂದು ತಪ್ಪಾಗಿ ಯೋಚಿಸಿದೆ, ಇದು ತಪ್ಪು ಎಂದು ನನಗೆ ಈಗ ತಿಳಿಯಿತು ಭಗವಂತನೇ, ಆದ್ದರಿಂದ ನಾನು ಇಂದಿನಿಂದಲೇ ನಿನಗೆ ಶರಣಾಗುತ್ತೇನೆ, ಗುರುಗಳು ಹಾಕಿದ ನಿಯಮಗಳನ್ನು ಪಾಲಿಸುತ್ತೇನೆ ಎಂದು ಪ್ರಾಮಾಣಿಕತೆಯಿಂದ, ಒಂದು ಸಿನ್ಸಿಯರ್ ಹಾರ್ಟ್, ಒಂದು ಪ್ರಾಮಾಣಿಕತೆಯ ಹೃದಯದಿಂದ ಭಕ್ತಿ ಸೇವೆಯನ್ನು ಪ್ರಾರಂಭಿಸಿದರೆ ಸಾಕು, ಖಂಡಿತವಾಗಿಯೂ ಅವನ ಲೋಕಕ್ಕೆ ಹೋಗುತ್ತೇವೆ. ಕೆಲವು ವರ್ಷಗಳ ಹಿಂದೆ ಒಬ್ಬಳ ಸ್ತ್ರೀಯು ಕ್ಯಾನ್ಸರ್ ಎಂಬುವ ಕಾಯಿಲೆಯಿಂದ ನರಳುತ್ತಿದ್ದಳು. ಎಲ್ಲ ಡಾಕ್ಟರ್ಗಳು ಅವಳು ಇನ್ನು 1 ತಿಂಗಳಲ್ಲಿ ಮರಣಿಸುತ್ತಾಳೆ ಎಂದು ತೀರ್ಮಾನಿಸಿ ಹೇಳಿದರು. ಮರಣದ ಹತ್ತಿರ ಅವಳು ಬರುತ್ತಿದ್ದಳು. ಔಷಧಿಗಳಿಂದ ಪ್ರಯೋಜನವಿಲ್ಲ ಎಂದು ನಿಲ್ಲಿಸಿದಳು ಎಲ್ಲ ಔಷಧಿಗಳನ್ನು. ಅದೃಷ್ಟವಶಾತ್ ಅವಳು ಒಬ್ಬ ಭಕ್ತನ ಸಂಪರ್ಕವನ್ನು ಹೊಂದಿದಳು. ಹೇಗೋ ಒಬ್ಬ ಭಕ್ತನ ಸಹವಾಸವನ್ನು ಪಡೆದಳು. ಆ ಭಕ್ತನು ಚೆನ್ನಾಗಿ ಉಪದೇಶಗಳನ್ನು ಮಾಡಿ ಅವಳನ್ನು ಕೃಷ್ಣ ಪ್ರಜ್ಞೆಗೆ ತಂದನು. ಆಗ ಅವಳು ಕೂಡ ಶ್ರೀಲ ಪ್ರಭುಪಾದರ ನಿಯಮಗಳನ್ನು ಆಚರಿಸಲು ಪ್ರಾರಂಭಿಸಿದಳು. ಮರಣಿಸುವುದು ಖಂಡಿತ, ಆದ್ದರಿಂದ ನನ್ನ 1 ತಿಂಗಳ ಕಾಲದಲ್ಲಿ ನಾನು ಆಚಾರ್ಯರ ನಿಯಮಗಳನ್ನು ಆಚರಿಸುತ್ತೇನೆ ಎಂದು ಪ್ರತಿದಿನ 16 ಮಾಲೆಗಳ ಜಪವನ್ನು ಮಾಡುತ್ತಿದ್ದಳು. ಈಗ ಆಶ್ಚರ್ಯ, 1 ತಿಂಗಳು ಆಯಿತು, ಅವಳು ಮರಣಿಸಲಿಲ್ಲ. 2 ತಿಂಗಳಾಯಿತು, ಮರಣಿಸಲಿಲ್ಲ. 6 ಆಯಿತು, 1 ವರ್ಷವೂ ಆಯಿತು, ನೋಡಿ, ಆದರೆ ಅವಳು ಸಾಯಲಿಲ್ಲ. ಇದು ಭಗವಂತನಿಗೆ ಇರುವ ಶಕ್ತಿ. ಯಾವ ಗ್ರಹ ದೋಷಗಳೇ ಆಗಲಿ, ಯಾವ ಮರಣದ ಸಮಯವನ್ನೇ ಆಗಲಿ, ಭಗವಂತನು ಇಚ್ಛಿಸಿದರೆ ಏನನ್ನಾದರೂ ಮಾಡುತ್ತಾನೆ, ಎಲ್ಲವನ್ನು ಮಾರ್ಪಡಿಸುತ್ತಾನೆ. ಆದ್ದರಿಂದ ನಾವು ಆ ಭಗವಂತನಿಗೆ ಶರಣಾಗಬೇಕು. ಇಂದಿಗೆ ಜ್ಞಾನ ಬಂತು, ಆದ್ದರಿಂದ ಇಂದಿನಿಂದಲೇ ಆ ಭಗವಂತನಿಗೆ ನಾನು ಶರಣಾಗುತ್ತೇನೆ ಎಂದು ತೀರ್ಮಾನಿಸಬೇಕು. ಆಗಲೇ ನಾವು ಮರಣದ ಸಮಯದಲ್ಲಿ ಅಂತೇ ನಾರಾಯಣ ಸ್ಮೃತಿ ಎಂಬುದನ್ನು ಆಚರಿಸಿ ಅವನ ಲೋಕಕ್ಕೆ ಹೋಗಬಹುದು. ಇದನ್ನು ಕೃಷ್ಣನೇ ಭಗವದ್ಗೀತೆಯಲ್ಲಿ ದೃಢಪಡಿಸುತ್ತಾನೆ. ಅಂತಕಾಲೇ ಚಮಾಂ ಏವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುತ್ತಾನೋ ಅವನು ಕೂಡಲೇ ನನ್ನ ಬಳಿ ಬರುತ್ತಾನೆ, ನನ್ನ ಸ್ವಭಾವವನ್ನೇ ಅಂದರೆ ಆಧ್ಯಾತ್ಮಿಕ ನೆಲೆಯನ್ನೇ ಹೊಂದುತ್ತಾನೆ. ಇದರಲ್ಲಿ ಸಂದೇಹವೇ ಇಲ್ಲ, ಸಂಶಯವೇ ಇಲ್ಲ. ಇದು ಆ ಕೃಷ್ಣನ ಮಾತು. ಹರೇ ಕೃಷ್ಣ.